ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 16/11/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಆತ್ಮಿಕ ಕಲೆಯನ್ನು ಕಲಿಸುವುದಕ್ಕೋಸ್ಕರ. ಈ ಆತ್ಮಿಕ ಕಲೆಯ ಮೂಲಕ ನೀವು ಸೂರ್ಯ ಚಂದ್ರರಿಗಿಂತ ದೂರದಲ್ಲಿರುವ ಶಾಂತಿಧಾಮಕ್ಕೆ ಹೋಗುತ್ತೀರಾ? ಇಂದಿನ ಪ್ರಶ್ನೆಯಾಗಿದೆ, ವಿಜ್ಞಾನದ ಪ್ರತಿಷ್ಠೆಗೂ ಮತ್ತು ಶಾಂತಿಯ ಪ್ರತಿಷ್ಠೆಗೂ ಯಾವ ಅಂತರ ಇದೆ? ಉತ್ತರ: ವಿಜ್ಞಾನದ ಪ್ರತಿಷ್ಠೆ ಉಳ್ಳಂತವರು ಚಂದ್ರಲೋಕ ಮತ್ತು ನಕ್ಷತ್ರ ಲೋಕಕ್ಕೆ ಹೋಗಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ. ವಿಜ್ಞಾನದ ಪ್ರತಿಷ್ಠೆ ಉಳ್ಳಂತವರು ಶರೀರಕ್ಕೆ ಅಪಾಯ ಆಗಬಹುದು ಎಂದು ಗೊತ್ತಿದ್ದರೂ ಕೂಡ ಆಕಾಶ ಲೋಕಕ್ಕೆ ಹೋಗುತ್ತಾರೆ. ಆದರೆ ಅವರಿಗೆ ಭಯ ಇರುತ್ತದೆ, ರಾಕೆಟ್ ಎಲ್ಲಾದರೂ ಫೇಲ್ ಆಗಿಬಿಟ್ಟರೆ ಎಂದು. ರಾಕೆಟ್ ಫೇಲ್ ಆಗಿಬಿಟ್ಟರೆ ಅನ್ನುವ ಭಯ ಚಂದ್ರಲೋಕಕ್ಕೆ ಹೋಗುವಂತಹ ವ್ಯಕ್ತಿಗಳಿಗೆ ಇರುತ್ತದೆ. ಶಾಂತಿಯ ಪ್ರತಿಷ್ಠೆ ಉಳ್ಳಂತಹ ಮಕ್ಕಳಾದ ನೀವು ಒಂದು ಕವಡೆಯಷ್ಟು ಕೂಡ ಹಣವನ್ನು ಖರ್ಚು ಮಾಡದೆ ಸೂರ್ಯ ಚಂದ್ರರನ್ನು ದಾಟಿ ಮೂಲವತನಕ್ಕೆ ಹೋಗಿ ತಲುಪುತ್ತೀರಾ. ನಿಮಗೆ ಯಾವ ಮಾತಿನ ಭಯವೂ ಇಲ್ಲ, ಏಕೆಂದರೆ ನೀವು ಈ ಶರೀರವನ್ನು ಇಲ್ಲೇ ಬಿಟ್ಟು ಮೂಲವತನಕ್ಕೆ ಹೋಗುತ್ತೀರಾ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗಲು ಪ್ರಯತ್ನವನ್ನು ಪಡುತ್ತಿದ್ದಾರೆ ಅನ್ನುವ ಸಮಾಚಾರವನ್ನು ಮಕ್ಕಳು ಕೇಳುತ್ತಿರುತ್ತೀರಾ. ಆದರೆ ಜಗತ್ತಿನ ಜನ ಕೇವಲ ಚಂದ್ರಲೋಕಕ್ಕೆ ಹೋಗಲು ಪ್ರಯತ್ನವನ್ನು ಪಡುತ್ತಾರೆ ಮತ್ತು ಚಂದ್ರಲೋಕಕ್ಕೆ ಹೋಗಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ. ಆದರೆ ಮೇಲೆ ಹೋಗುವಾಗ ಅವರಿಗೆ ಬಹಳಷ್ಟು ಭಯ ಇರುತ್ತದೆ. ನೀವೀಗ ಸ್ವಯಂನ ಬಗ್ಗೆ ವಿಚಾರ ಮಾಡಿ, ನೀವೀಗ ಎಲ್ಲಿಗೆ ಹೋಗುತ್ತಿದ್ದೀರಾ? ಅವರು ಚಂದ್ರಲೋಕಕ್ಕೆ ಹೋಗುತ್ತಾರೆ, ಅವರು ಚಂದ್ರನ ಬಳಿ ಹೋಗುತ್ತಾರೆ. ನೀವು ಸೂರ್ಯ ಮತ್ತು ಚಂದ್ರರನ್ನು ದಾಟಿ ಸಂಪೂರ್ಣ ಮೇಲಿರುವಂತಹ ಮೂಲವತನಕ್ಕೆ ಹೋಗುತ್ತೀರಾ. ವಿಜ್ಞಾನಿಗಳಲ್ಲಿ ಯಾರು ಮೇಲೆ ಚಂದ್ರಲೋಕಕ್ಕೆ ಹೋಗುತ್ತಾರೋ ಅವರಿಗೆ ಬಹಳಷ್ಟು ಹಣ ಸಿಗುತ್ತದೆ. ಅವರು ಮೇಲೆ ಹೋಗಿ ಸುತ್ತಾಡಿ ಪುನಃ ವಾಪಸ್ ಬರುತ್ತಾರೆ. ಅವರಿಗೆ ಲಕ್ಷಾಂತರ ಉಡುಗೊರೆಗಳು ಕೂಡ ಸಿಗುತ್ತದೆ, ಏಕೆಂದರೆ ಶರೀರವನ್ನು ಅಪಾಯಕ್ಕೆ ತಳ್ಳಿ ಅವರು ಮೇಲೆ ಹೋಗಿರುತ್ತಾರೆ. ಶರೀರಕ್ಕೆ ಅಪಾಯ ಆಗುತ್ತದೆ ಎಂದು ಗೊತ್ತಿದ್ದರೂ ಕೂಡ ಅವರು ಚಂದ್ರಲೋಕಕ್ಕೆ ಹೋಗಿರುತ್ತಾರೆ. ಅದು ವಿಜ್ಞಾನದ ಪ್ರತಿಷ್ಠೆ ಆಗಿದೆ. ನಿಮ್ಮ ಬಳಿ ಶಾಂತಿಯ ಪ್ರತಿಷ್ಠೆ ಇದೆ, ನಿಮಗೆ ಗೊತ್ತಿದೆ. ಆತ್ಮರಾದ ನಾವು ನಮ್ಮ ಶಾಂತಿಧಾಮಕ್ಕೆ ಅಂದರೆ ಬ್ರಹ್ಮಾಂಡಕ್ಕೆ ಹೋಗುತ್ತೇವೆ. ಆತ್ಮವೇ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ. ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗುವಾಗ ಆತ್ಮ ಶರೀರದ ಜೊತೆಗೆ ಮೇಲೆ ಹೋಗುತ್ತದೆ. ಅವರಿಗೆ ಅಲ್ಲಿ ಬಹಳಷ್ಟು ಭಯದ ಅನುಭವ ಆಗುತ್ತದೆ ಮತ್ತು ಅಪಾಯದ ಅನುಭವ ಆಗುತ್ತದೆ. ಅವರು ಭಯಪಡುತ್ತಾರೆ, ಮೇಲಿನಿಂದ ನಾವು ಬಿದ್ದರೆ ನಮ್ಮ ಪ್ರಾಣವೇ ಸಮಾಪ್ತಿಯಾಗುತ್ತದೆ ಅನ್ನುವ ಭಯ ಮೇಲೆ ಹೋಗುವಾಗ ಅವರಿಗೆ ಇರುತ್ತದೆ. ಅದೆಲ್ಲ ಶಾರೀರಿಕ ಕಲೆಯಾಗಿದೆ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಆತ್ಮಿಕ ಕಲೆಯನ್ನು ಕಲಿಸುತ್ತಿದ್ದಾರೆ. ಈ ಕಲೆಯನ್ನು ಕಲಿಯುವುದರಿಂದ ನಿಮಗೆ ಬಹಳ ದೊಡ್ಡ ಬಹುಮಾನ ಸಿಗುತ್ತದೆ. 21 ಜನ್ಮದ ಬಹುಮಾನ ಸಿಗುತ್ತದೆ ನಿಮಗೆ. ಇಲ್ಲಿ 21 ಜನ್ಮಕ್ಕೋಸ್ಕರ ಬಹುಮಾನ ಸಿಗುತ್ತದೆ, ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಬಹುಮಾನ ಸಿಗುತ್ತದೆ. ಈ ಸಮಯದಲ್ಲಿ ಗೌರ್ಮೆಂಟ್ನವರು ಕೂಡ ಲಾಟ್ರಿಯನ್ನು ಇಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಬಹುಮಾನವನ್ನು ಕೊಡುತ್ತಾರೆ ಮತ್ತು ಪರಮಾತ್ಮ ತಂದೆ ನಿಮಗೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ? ಪರಮಾತ್ಮ ತಂದೆಯ ಮೂಲಕ ನೀವು ಯಾವ ಶಿಕ್ಷಣವನ್ನು ಕಲಿಯುತ್ತೀರಾ? ನೀವೀಗ ಸಂಪೂರ್ಣ ಮೇಲೆ ಹೋಗುವಂತಹ ಶಿಕ್ಷಣವನ್ನು ಕಲಿಯುತ್ತೀರಾ. ಮೇಲೆ ನಿಮ್ಮ ಮನೆ ಇದೆ. ಈಗ ನಿಮಗೆ ನಿಮ್ಮ ಮನೆಯ ನೆನಪು ಬರುತ್ತದೆ. ನಮ್ಮ ಮನೆ ಎಲ್ಲಿದೆ ಮತ್ತು ನಮ್ಮ ರಾಜ್ಯವನ್ನು ನಾವು ಹೇಗೆ ಕಳೆದುಕೊಂಡೆವು? ಆ ರಾಜ್ಯ ಈಗ ಎಲ್ಲಿದೆ? ರಾವಣ ಆ ರಾಜ್ಯವನ್ನು ನಮ್ಮಿಂದ ಕಿತ್ತುಕೊಂಡಿದ್ದಾನೆ. ಈಗ ಪುನಃ ನಾವು ನಮ್ಮ ನಿಜ ಮನೆಗೆ ಹೋಗುತ್ತೇವೆ. ಪುನಃ ನಾವು ನಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಮುಕ್ತಿಧಾಮ ನಮ್ಮ ಮನೆಯಾಗಿದೆ. ಮುಕ್ತಿಧಾಮದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಂತಹ ಸ್ಥಾನಕ್ಕೆ ಬರುತ್ತಾರೆ ನೋಡಿ. ಮಕ್ಕಳಿಗೋಸ್ಕರ ತಂದೆ ಕಲಿಯುಗದಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಎಷ್ಟು ದೂರದಿಂದ ಬರುತ್ತಾರೆ ನೋಡಿ. ಆತ್ಮ ಕೂಡ ರಾಕೆಟ್ ಆಗಿದೆ. ಜಗತ್ತಿನ ಜನ ಪ್ರಯತ್ನವನ್ನು ಪಡುತ್ತಾರೆ ಮೇಲೆ ಹೋಗಿ ಚಂದ್ರಲೋಕದಲ್ಲಿ ಏನಿದೆ, ನಕ್ಷತ್ರ ಲೋಕದಲ್ಲಿ ಏನಿದೆ ಎಂದು ನೋಡಲು ಜಗತ್ತಿನಲ್ಲಿರುವ ವಿಜ್ಞಾನಿಗಳು ಪ್ರಯತ್ನವನ್ನು ಪಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಚಂದ್ರ ಮತ್ತು ನಕ್ಷತ್ರಗಳು ಈ ಸೃಷ್ಟಿ ಅನ್ನುವಂತಹ ಸ್ಟೇಜ್ಗೆ ಕೇವಲ ಬೆಳಕನ್ನು ನೀಡುವಂತಹ ದೀಪ ಆಗಿದೆ. ಹೇಗೆ ಸ್ಟೇಜ್ನ ಮೇಲೆ ಲೈಟ್ ಅನ್ನು ಹಾಕುತ್ತಾರೆ ತಾನೆ, ಸ್ಟೇಜ್ಗೆ ಹೇಗೆ ಲೈಟ್ ಅನ್ನು ಹಾಕಿರುತ್ತಾರೋ ಮ್ಯೂಸಿಯಂನಲ್ಲೂ ಕೂಡ ಲೈಟ್ನ ಸರವನ್ನು ಹಾಕಿರುತ್ತಾರೆ. ಅದೇ ರೀತಿ ಇದು ಬೇಹದ್ದಿನ ಜಗತ್ತಾಗಿದೆ. ಈ ಬೇಹದ್ದಿನ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಲೈಟ್ ಅಂದರೆ ಸೂರ್ಯ ಚಂದ್ರ ಮತ್ತು ನಕ್ಷತ್ರ ಆಗಿದೆ. ಮನುಷ್ಯರು ಪುನಃ ತಿಳಿದುಕೊಂಡಿದ್ದಾರೆ, ಸೂರ್ಯ ದೇವತೆಯಾಗಿದ್ದಾರೆ, ಚಂದ್ರ ಕೂಡ ದೇವತೆಯಾಗಿದ್ದಾರೆ ಎಂದು. ಆದರೆ ಸೂರ್ಯ ಮತ್ತು ಚಂದ್ರ ದೇವತೆಯಲ್ಲ. ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಹೇಗೆ ಬಂದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಎಂದು. ಪರಮಾತ್ಮ ತಂದೆ ಜ್ಞಾನ ಸೂರ್ಯ ಆಗಿದ್ದಾರೆ, ಬ್ರಹ್ಮ ತಂದೆ ಜ್ಞಾನ ಚಂದ್ರ ಆಗಿದ್ದಾರೆ, ಮತ್ತು ಮಕ್ಕಳಾದ ನೀವು ಜ್ಞಾನದ ಅದೃಷ್ಟಶಾಲಿ ನಕ್ಷತ್ರ ಆಗಿದ್ದೀರಾ. ಜ್ಞಾನದ ಮೂಲಕ ಮಕ್ಕಳಾದ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತಿದೆ. ಈ ಜ್ಞಾನದ ಮೂಲಕ ನೀವು ಎಷ್ಟೊಂದು ದೂರಕ್ಕೆ ಹೋಗುತ್ತೀರಾ. ಪರಮಾತ್ಮ ತಂದೆ ಮನೆಗೆ ಹೋಗುವಂತಹ ಮಾರ್ಗವನ್ನು ತೋರಿಸಿದ್ದಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಯಾವಾಗ ಬಂದು ಶಿಕ್ಷಣವನ್ನು ಕಲಿಸುತ್ತಾರೋ ಆಗ ನಿಮಗೆ ಈ ಜ್ಞಾನದ ಬಗ್ಗೆ ಗೊತ್ತಾಗುತ್ತದೆ. ಈಗ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಪವಿತ್ರರಾದಾಗ ಮಾತ್ರ ನಮ್ಮ ಮನೆಗೆ ವಾಪಸ್ ಹೋಗಲು ಸಾಧ್ಯ. ಪುನಃ ನಾವು ಒಂದನೆಯದಾಗಿ ಯೋಗದ ಶಕ್ತಿಯ ಮೂಲಕ ಪಾವನ ಆಗಬೇಕು, ಇಲ್ಲದಿದ್ದರೆ ಶಿಕ್ಷೆಯ ಶಕ್ತಿಯ ಮೂಲಕ ಪಾವನ ಆಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಎಷ್ಟು ಜಾಸ್ತಿ ಸಮಯ ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಪಾವನ ಆಗುತ್ತೀರಾ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಪತಿತರಾಗಿ ಉಳಿದುಕೊಳ್ಳುತ್ತೀರಾ. ಪುನಃ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ. ಪರಮಾತ್ಮ ತಂದೆ ಸ್ವಯಂ ಕುಳಿತು ಮಕ್ಕಳಾದ ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ನೀವೀಗ ಈ ರೀತಿ ಪುರುಷಾರ್ಥವನ್ನು ಮಾಡಿದರೆ ವಾಪಸ್ ಮನೆಗೆ ಹೋಗಬಹುದು ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಬ್ರಹ್ಮಾಂಡ ಅಂದರೆ ಏನು, ಸೂಕ್ಷ್ಮ ವತನ ಅಂದರೆ ಏನು ಅನ್ನುವ ಮಾತಿನ ಬಗ್ಗೆ ಮೊದಲು ನಿಮಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಮೊದಲು ಏನೂ ಗೊತ್ತಿರುವುದಿಲ್ಲ. ಯಾವಾಗ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯಲು ಪ್ರಾರಂಭ ಮಾಡುತ್ತಾರೋ ನಂತರ ಅವರಿಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಜ್ಞಾನದಲ್ಲಿ ಕೆಲವೊಂದು ಸಣ್ಣ ಜ್ಞಾನ ಇರುತ್ತದೆ, ಕೆಲವೊಂದು ದೊಡ್ಡ ಜ್ಞಾನ ಇರುತ್ತದೆ. ಅಂದರೆ ಜ್ಞಾನದಲ್ಲಿ ಕೆಲವೊಂದು ಸಣ್ಣ ಪರೀಕ್ಷೆಯನ್ನು ಪಾಸ್ ಮಾಡುವಂತಹ ಜ್ಞಾನ ಇದ್ದರೆ ಕೆಲವೊಂದು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುವಂತಹ ಜ್ಞಾನ ಇರುತ್ತದೆ. ಐಸಿಎಸ್ನ ಪರೀಕ್ಷೆಯನ್ನು ಯಾರು ಬರೆಯುತ್ತಾರೋ ಅವರಿಗೆ ಜ್ಞಾನ ಸ್ವರೂಪರು ಎಂದು ಕರೆಯಲಾಗುತ್ತದೆ. ಐಸಿಎಸ್ನ ಪರೀಕ್ಷೆಯನ್ನು ಬರೆಯುವಂತವರು ಬಹಳಷ್ಟು ಜ್ಞಾನಿಗಳಾಗಿದ್ದಾರೆ. ಅದಕ್ಕಿಂತ ಶ್ರೇಷ್ಠ ಜ್ಞಾನ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಎಂದು ಜನ ಹೇಳುತ್ತಾರೆ. ಈಗ ನಿಮಗೆ ಎಷ್ಟು ಶ್ರೇಷ್ಠ ಜ್ಞಾನ ಪ್ರಾಪ್ತಿಯಾಗುತ್ತಿದೆ, ಇಲ್ಲಿ ನೀವು ಎಷ್ಟು ಶ್ರೇಷ್ಠ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಪರಮಾತ್ಮ ತಂದೆ ನಿಮಗೆ ಪವಿತ್ರರಾಗುವಂತಹ ಯುಕ್ತಿಯನ್ನು ತಿಳಿಸುತ್ತಾರೆ. ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ನೀವು ಪತಿತರಿಂದ ಪಾವನ ಆಗುತ್ತೀರಾ. ನಿಜವಾಗಿಯೂ ಆತ್ಮರಾದ ನೀವು ಮೊದಲು ಪಾವನ ಆಗಿದ್ದೀರಿ. ಆತ್ಮರಾದ ನೀವು ನಿಮ್ಮ ಮನೆಯಾದಂತಹ ಪರಮಧಾಮದಲ್ಲಿ ಮೇಲೆ ನಿವಾಸವನ್ನು ಮಾಡುತ್ತಿದ್ದೀರಿ. ಯಾವಾಗ ನೀವು ಸತ್ಯಯುಗದಲ್ಲಿ ಜೀವನ್ ಮುಕ್ತಿಯಲ್ಲಿ ಇದ್ದೀರೋ ಆಗ ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮದಲ್ಲಿ ಇರುತ್ತಾರೆ. ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡನ್ನೂ ಸೇರಿಸಿ ಶಿವಾಲಯ ಎಂದು ಕರೆಯಬಹುದು. ಮುಕ್ತಿಯಲ್ಲಿ ಶಿವತಂದೆ ಇರುತ್ತಾರೆ, ಆತ್ಮರಾದ ನೀವು ಕೂಡ ಮುಕ್ತಿಯಲ್ಲಿ ಇರುತ್ತೀರಾ. ಇದು ಆತ್ಮಿಕ ಸರ್ವಶ್ರೇಷ್ಠ ಜ್ಞಾನ ಆಗಿದೆ. ಜಗತ್ತಿನ ಜನ ಹೇಳುತ್ತಾರೆ ನಾವು ಮೇಲಿರುವಂತಹ ಚಂದ್ರಲೋಕದಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತೇವೆ ಎಂದು. ಚಂದ್ರಲೋಕದಲ್ಲಿ ಇರುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ, ಎಷ್ಟೊಂದು ಸಾಹಸವನ್ನು ಮಾಡಿ ತೋರಿಸುತ್ತಾರೆ, ಎಷ್ಟೋ ಕೋಟ್ಯಾಂತರ ಮೈಲ್ಗಿಂತ ಮೇಲೆ ಹೋಗುತ್ತಾರೆ. ಆದರೂ ಕೂಡ ಅವರ ಇಚ್ಛೆ ಪೂರ್ಣ ಆಗುವುದಿಲ್ಲ. ಈಗ ನಿಮ್ಮ ಇಚ್ಛೆ ಪೂರ್ಣ ಆಗುತ್ತದೆ. ವಿಜ್ಞಾನಿಗಳದ್ದು ಅಸತ್ಯ ಆದಂತಹ ಶಾರೀರಿಕ ಅಭಿಮಾನ ಆಗಿದೆ, ನಿಮ್ಮ ಅಭಿಮಾನ ಆತ್ಮಿಕ ಅಭಿಮಾನ ಆಗಿದೆ. ವಿಜ್ಞಾನಿಗಳು ಮಾಯೆಯ ಬಹುದುರ್ತನವನ್ನು ತೋರಿಸುತ್ತಾರೆ, ಅಂದರೆ ಮಾಯೆಯ ಸಾಹಸವನ್ನು ಮಾಡಿ ತೋರಿಸುತ್ತಾರೆ. ಮನುಷ್ಯರು ವಿಜ್ಞಾನಿಗಳ ಸಾಹಸವನ್ನು ನೋಡಿ ಎಷ್ಟೊಂದು ಚಪ್ಪಾಳೆಯನ್ನು ತಟ್ಟುತ್ತಾರೆ ಮತ್ತು ವಿಜ್ಞಾನಿಗಳಿಗೆ ಎಷ್ಟೊಂದು ಶುಭಾಶಯವನ್ನು ತಿಳಿಸುತ್ತಾರೆ. ವಿಜ್ಞಾನಿಗಳಿಗೆ ಅನೇಕ ಬಹುಮಾನ ಸಿಗುತ್ತದೆ, ಕೆಲವರಿಗೆ 5 ಕೋಟಿ 10 ಕೋಟಿ ಹಣ ಬಹುಮಾನದ ರೂಪದಲ್ಲಿ ಸಿಗುತ್ತದೆ. ಈಗ ಮಕ್ಕಳಿಗೆ ಈ ಜ್ಞಾನ ಗೊತ್ತಿದೆ, ಅವರಿಗೆ ಎಷ್ಟೆಲ್ಲಾ ಹಣ ಸಿಗುತ್ತದೆಯೋ ಆ ಎಲ್ಲಾ ಹಣ ಇಲ್ಲೇ ಸಮಾಪ್ತಿಯಾಗಿ ಬಿಡುತ್ತದೆ. ವಿಜ್ಞಾನಿಗಳಿಗೆ ಬಹುಮಾನದ ರೂಪದಲ್ಲಿ ಎಷ್ಟೆಲ್ಲಾ ಹಣ ಸಿಗುತ್ತದೆಯೋ ಆ ಸಂಪೂರ್ಣ ಹಣ ಸಮಾಪ್ತಿಯಾಗುತ್ತದೆ. ಏಕೆಂದರೆ ಇನ್ನು ಈ ಜಗತ್ತು ಕೆಲವೇ ದಿನ ಇರುತ್ತದೆ ಎಂದು ನೀವು ತಿಳಿದುಕೊಳ್ಳಿ. ಇಂದು ಏನಿದೆ ನಾಳೆ ಜಗತ್ತಿನಲ್ಲಿ ಏನಿರುತ್ತದೆ? ಇಂದು ನೀವು ನರಕದ ನಿವಾಸಿಗಳಾಗಿದ್ದೀರಾ, ನಾಳೆ ನೀವು ಸ್ವರ್ಗದ ನಿವಾಸಿಗಳಾಗುತ್ತೀರಾ. ಜಾಸ್ತಿ ಸಮಯ ಬೇಕಾಗುವುದಿಲ್ಲ, ನರಕವನ್ನು ಸ್ವರ್ಗವನ್ನಾಗಿ ಮಾಡಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ. ವಿಜ್ಞಾನಿಗಳ ಬಳಿ ಶಾರೀರಿಕ ಶಕ್ತಿ ಇದೆ, ನಿಮ್ಮ ಬಳಿ ಆತ್ಮಿಕ ಶಕ್ತಿ ಇದೆ. ಈಗ ಈ ಆತ್ಮಿಕ ಜ್ಞಾನದ ಬಗ್ಗೆ ಕೇವಲ ನಿಮಗೆ ಮಾತ್ರ ಗೊತ್ತಿದೆ. ಅವರು ಶಾರೀರಿಕ ಶಕ್ತಿಯ ಮೂಲಕ ಎಲ್ಲಿಗೆ ಹೋಗಿ ತಲುಪುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಅವರು ಚಂದ್ರ ಲೋಕಕ್ಕೆ ಹೋಗುತ್ತಾರೆ, ನಕ್ಷತ್ರ ಲೋಕಕ್ಕೆ ಹೋಗುತ್ತಾರೆ ಮತ್ತು ಯುದ್ಧ ಪ್ರಾರಂಭ ಆಗಿ ಬಿಡುತ್ತದೆ. ಯುದ್ಧ ಪ್ರಾರಂಭ ಆದಾಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ವಿಜ್ಞಾನಿಗಳು ತಮ್ಮ ಕಲೆಯ ಮೂಲಕ ಚಂದ್ರ ಲೋಕಕ್ಕೆ ಹೋಗುತ್ತಾರೆ. ಅಲ್ಲಿಯವರೆಗೆ ಮಾತ್ರ ಅವರ ಕಲೆ ಇರುತ್ತದೆ. ಅಂದರೆ ಯುದ್ಧ ನಡೆದಾಗ ವಿಜ್ಞಾನಿಗಳ ಕಲೆ ಈ ಜಗತ್ತಿನಲ್ಲೇ ಸಮಾಪ್ತಿಯಾಗುತ್ತದೆ. ಅವರ ಕಲೆ ಶಾರೀರಿಕ ಸರ್ವಶ್ರೇಷ್ಠ ಕಲೆಯಾಗಿದೆ, ನಿಮ್ಮ ಕಲೆ ಆತ್ಮಿಕ ಸರ್ವಶ್ರೇಷ್ಠ ಕಲೆಯಾಗಿದೆ. ನೀವೀಗ ಶಾಂತಿಧಾಮಕ್ಕೆ ಹೋಗುತ್ತೀರಾ. ಆ ಶಾಂತಿಧಾಮಕ್ಕೆ ಮಧುರ ಮನೆ ಎಂದು ಕರೆಯಲಾಗುತ್ತದೆ. ಜಗತ್ತಿನ ಜನ ಮೇಲಿರುವಂತಹ ಚಂದ್ರಲೋಕಕ್ಕೆ ಹೋಗುತ್ತಾರೆ. ನೀವೀಗ ಸ್ವಯಂ ಲೆಕ್ಕವನ್ನು ಮಾಡಿ, ನೀವು ಎಷ್ಟು ಮೈಲ್ನವರೆಗೆ ಮೇಲೆ ಹೋಗುತ್ತೀರಾ? ನೀವು ಯಾರಾಗಿದ್ದೀರಾ? ನೀವು ಆತ್ಮರಾಗಿದ್ದೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಎಷ್ಟೊಂದು ಮೈಲ್ಗಿಂತ ಮೇಲೆ ಇದ್ದೇನೆ. ಅಂದರೆ ಪರಮಾತ್ಮ ತಂದೆ ಅನೇಕ ಕಿಲೋಮೀಟರ್ಗಿಂತ ಬಹಳ ದೂರದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಎಷ್ಟು ಮೈಲ್ ಮೇಲೆ ಇದ್ದಾರೆ ಅನ್ನುವುದನ್ನು ಲೆಕ್ಕ ಮಾಡಲು ಸಾಧ್ಯ ಇದೇನು? ಪರಮಾತ್ಮ ತಂದೆ ಎಷ್ಟು ಮೈಲ್ ಮೇಲೆ ಇದ್ದಾರೆ ಎಂದು ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ವಿಜ್ಞಾನಿಗಳು ಎಷ್ಟು ಮೇಲಕ್ಕೆ ಹೋಗುತ್ತಾರೆ ಎಂದು ಅವರ ಬಳಿ ಲೆಕ್ಕ ಇರುತ್ತದೆ. ಅವರು ಹೇಳುತ್ತಾರೆ, ಈಗ ಇಂಥವರು ಇಷ್ಟು ಮೈಲ್ ಮೇಲೆ ಹೋಗಿದ್ದಾರೆ, ಪುನಃ ವಾಪಸ್ ಬರುತ್ತಾರೆ ಎಂದು. ಅವರು ಮೇಲೆ ಹೋಗುವಾಗ ಎಷ್ಟೊಂದು ಎಚ್ಚರಿಕೆಯಿಂದ ಹೋಗುತ್ತಾರೆ ಮತ್ತು ಕೆಳಗೆ ಬರುವಾಗಲೂ ಕೂಡ ಅಷ್ಟೇ ಎಚ್ಚರಿಕೆಯಿಂದ ಕೆಳಗಡೆ ಬರುತ್ತಾರೆ. ಏಕೆಂದರೆ ಅಲ್ಲಿ ಬಹಳಷ್ಟು ಶಬ್ದ ಇರುತ್ತದೆ. ನೀವು ಮೇಲೆ ಹೋಗುವಾಗ ಅಲ್ಲಿ ಏನು ಶಬ್ದ ಇರುತ್ತದೆ? ಮೇಲೆ ಯಾವ ಶಬ್ದವೂ ಇರುವುದಿಲ್ಲ. ನೀವೀಗ ಎಲ್ಲಿಗೆ ಹೋಗುತ್ತೀರಾ, ಪುನಃ ಹೇಗೆ ಬರುತ್ತೀರಾ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ನಿಮಗೆ ಯಾವ ಬಹುಮಾನ ಸಿಗುತ್ತದೆ ಅನ್ನುವುದು ನಿಮಗೆ ಮಾತ್ರ ಗೊತ್ತು. ಇದು ಅದ್ಭುತವಾದ ಮಾತಾಗಿದೆ. ಇದು ಪರಮಾತ್ಮ ತಂದೆಯ ಚಮತ್ಕಾರ ಆಗಿದೆ. ಪರಮಾತ್ಮ ತಂದೆಯ ಚಮತ್ಕಾರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀವೀಗ ಹೇಳುತ್ತೀರಾ, ಇದೇನು ಹೊಸ ಮಾತಲ್ಲ. ಪ್ರತಿ 5,000 ವರ್ಷದ ನಂತರ ನಾವು ಇದೇ ರೀತಿ ಅಭ್ಯಾಸವನ್ನು ಮಾಡುತ್ತೇವೆ ಎಂದು. ಈ ಸೃಷ್ಟಿ ಅನ್ನುವಂತಹ ನಾಟಕದ ಆದಿ, ಮಧ್ಯ, ಅಂತ್ಯ ಮತ್ತು ನಾಟಕದ ಸಮಯದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಂದಮೇಲೆ ನಿಮಗೆ ಆಂತರ್ಯದಲ್ಲಿ ಬಹಳಷ್ಟು ನಶೆ ಇರಬೇಕು. ಪರಮಾತ್ಮ ತಂದೆ ನಮಗೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ನಿಮಗೆ ಇರಬೇಕು. ಈಗ ನೀವು ಶ್ರೇಷ್ಠ ಪುರುಷಾರ್ಥವನ್ನು ಮಾಡುತ್ತೀರಾ. ಈಗ ಎಷ್ಟು ಶ್ರೇಷ್ಠ ಪುರುಷಾರ್ಥವನ್ನು ಮಾಡುತ್ತೀರೋ, ಕಲ್ಪದ ನಂತರ ಪುನಃ ಅಷ್ಟೇ ಶ್ರೇಷ್ಠ ಪುರುಷಾರ್ಥವನ್ನು ಮಾಡುತ್ತೀರಾ. ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಪ್ರತಿದಿನ ನಿಮಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ನಿಮಗೆ ಎಷ್ಟೊಂದು ಜ್ಞಾನವನ್ನು ನೀಡುತ್ತಾರೆ. ಜಗತ್ತಿನ ಜನ ಕೇವಲ 10 ದಿನವರೆಗೆ ಹೋಗಿ ವಾಪಸ್ ಬರುತ್ತಾರೆ. ಜಗತ್ತಿನಲ್ಲಿರುವಂತಹ ವಿಜ್ಞಾನಿಗಳು 10 ದಿನ ಲೋಕ ಆದಂತಹ ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬರುತ್ತಾರೆ. ನೀವೀಗ ಬೇಹತ್ತಿಗೆ ಹೋಗುತ್ತೀರಾ, ಅಂದರೆ ಸೂರ್ಯ ಚಂದ್ರರನ್ನು ದಾಟಿ ಮೇಲಿರುವ ಪರಮಧಾಮಕ್ಕೆ ಹೋಗುತ್ತೀರಾ. ಅವರು ಚಂದ್ರಲೋಕದವರೆಗೆ ಹೋಗುತ್ತಾರೆ. ಇನ್ನು ಮೇಲೆ ಚಂದ್ರಲೋಕದಲ್ಲಿ ದೊಡ್ಡ ದೊಡ್ಡ ಲೈಟ್ಗಳು, ದೊಡ್ಡ ದೊಡ್ಡ ದೀಪಗಳು ಯಾವುದೂ ಇಲ್ಲ. ಮೇಲೆ ಹೋದಾಗ ಆಕಾಶದಿಂದ ಈ ಭೂಮಿಯನ್ನು ನೋಡಿದರೆ ಈ ಭೂಮಿ ಬಹಳ ಸಣ್ಣದಾಗಿ ಕಾಣುತ್ತದೆ. ಅಂದ ಮೇಲೆ ಅವರ ಬಳಿ ಶಾರೀರಿಕ ಜ್ಞಾನ ಇದೆ, ನಿಮ್ಮ ಬಳಿ ಆತ್ಮಿಕ ಜ್ಞಾನ ಇದೆ. ಅವರ ಬಳಿ ಇರುವ ಶಾರೀರಿಕ ಜ್ಞಾನಕ್ಕೂ ನಿಮ್ಮ ಬಳಿ ಇರುವ ಜ್ಞಾನಕ್ಕೂ ಎಷ್ಟೊಂದು ಅಂತರ ಇದೆ. ನಿಮ್ಮ ಆತ್ಮ ಬಹಳ ಸಣ್ಣದಾದ ಬಿಂದು ಆಗಿದೆ, ಆದರೆ ಆತ್ಮ ರಾಕೆಟ್ಗಿಂತಲೂ ತೀಕ್ಷ್ಣವಾಗಿ ಮೇಲೆ ಹೋಗುತ್ತದೆ. ಆತ್ಮ ಮೇಲೆ ನಿವಾಸವನ್ನು ಮಾಡುತ್ತದೆ. ಪುನಃ ಪಾತ್ರವನ್ನು ಅಭಿನಯ ಮಾಡಲು ಆತ್ಮ ಕೆಳಗಡೆ ಬರುತ್ತದೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ, ಆದರೆ ಆ ಪರಮಾತ್ಮ ತಂದೆಯ ಪೂಜೆಯನ್ನು ಹೇಗೆ ಮಾಡುವುದು? ಭಕ್ತಿಯಂತೂ ಅವಶ್ಯವಾಗಿ ನಡೆಯುತ್ತದೆ ತಾನೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಅರ್ಧಕಲ್ಪದವರೆಗೂ ಜ್ಞಾನ ಅಂದರೆ ಹಗಲು ಇರುತ್ತದೆ, ಅರ್ಧಕಲ್ಪದವರೆಗೂ ಭಕ್ತಿ ಅಂದರೆ ರಾತ್ರಿ ಇರುತ್ತದೆ. ನೀವೀಗ ಈ ಸಂಗಮ ಯುಗದಲ್ಲಿ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ಆದ್ದರಿಂದ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಎಲ್ಲರನ್ನೂ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ. ಈಗ ನಿಮ್ಮ ಆತ್ಮ ಎಷ್ಟು ದೂರಕ್ಕೆ ಹೋಗುತ್ತದೆ ಅಂದ ಮೇಲೆ ನಿಮಗೆ ಖುಷಿ ಇದೆ ತಾನೆ. ಜಗತ್ತಿನಲ್ಲಿರುವಂತಹ ವಿಜ್ಞಾನಿಗಳು ತಮ್ಮ ಕಲೆಯನ್ನು ತೋರಿಸುತ್ತಾರೆ. ಕಲೆಯನ್ನು ತೋರಿಸಿದಾಗ ಅವರಿಗೆ ಬಹಳಷ್ಟು ಹಣ ಪ್ರಾಪ್ತಿಯಾಗುತ್ತದೆ. ಬಲೆ ಅವರಿಗೆ ಎಷ್ಟೇ ಹಣ ಸಿಗಬಹುದು, ಆದರೆ ಆ ಹಣ ಅವರ ಜೊತೆಗೆ ಹೋಗುವುದಿಲ್ಲ ಅನ್ನುವುದು ನಿಮಗೆ ಗೊತ್ತಿದೆ. ಏಕೆಂದರೆ ಈಗ ಎಲ್ಲರೂ ಸತ್ತರು, ಅಂದರೆ ಸತ್ತೇ ಬಿಟ್ಟರು. ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಈಗ ಇಡೀ ಜಗತ್ತೇ ಸಮಾಪ್ತಿಯಾಗುತ್ತದೆ. ಈಗ ನಿಮಗೆ ಇಲ್ಲಿ ಅಮೂಲ್ಯವಾದಂತಹ ರತ್ನ ಪ್ರಾಪ್ತಿಯಾಗುತ್ತಿದೆ. ಈ ಅಮೂಲ್ಯವಾದ ಜ್ಞಾನ ರತ್ನಕ್ಕೆ ಬೆಲೆಯನ್ನು ಕಟ್ಟಲು ಸಾಧ್ಯ ಇಲ್ಲ. ಈ ರತ್ನಕ್ಕೆ ಎಷ್ಟು ಬೆಲೆ ಇದೆ ಎಂದು ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಒಂದೊಂದು ಜ್ಞಾನ ರತ್ನ ಲಕ್ಷಾಂತರ ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳುವಂತದ್ದಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಿರುವಂತಹ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ. ಎಷ್ಟೋ ಸಮಯದಿಂದ ನೀವು ಜ್ಞಾನವನ್ನು ಕೇಳುತ್ತಿದ್ದೀರಾ. ಭಗವದ್ಗೀತೆಯಲ್ಲಿ ಎಷ್ಟೊಂದು ಅಮೂಲ್ಯವಾದ ಜ್ಞಾನ ಇದೆ. ಕೇವಲ ಒಂದೇ ಒಂದು ಭಗವದ್ಗೀತೆಗೆ ಬಹಳಷ್ಟು ಅಮೂಲ್ಯವಾದ ಜ್ಞಾನದ ಪುಸ್ತಕ ಎಂದು ಕರೆಯಲಾಗುತ್ತದೆ. ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಯಾಗಿದೆ. ಜಗತ್ತಿನ ಜನ ಬಲೆ ಭಗವದ್ಗೀತೆಯನ್ನು ಓದುತ್ತಾರೆ, ಆದರೆ ಗೀತೆಯ ಅರ್ಥ ಅವರಿಗೆ ಗೊತ್ತಿಲ್ಲ. ಗೀತೆಯನ್ನು ಓದುವುದರಿಂದ ಏನಾಗುತ್ತದೆ? ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಪಾವನ ಆಗುತ್ತೀರಾ ಎಂದು. ಬಲೆ ಜಗತ್ತಿನ ಜನ ಭಗವದ್ಗೀತೆಯನ್ನು ಓದುತ್ತಾರೆ. ಗೀತೆಯನ್ನು ಓದುವಂತಹ ಒಬ್ಬ ವ್ಯಕ್ತಿಯ ಯೋಗ ಕೂಡ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿಲ್ಲ. ಪರಮಾತ್ಮ ತಂದೆಗೆ ಜನ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ಅವರು ಪಾವನ ಆಗಲು ಸಾಧ್ಯ ಇಲ್ಲ. ಈಗ ಈ ಲಕ್ಷ್ಮೀ ನಾರಾಯಣರ ಚಿತ್ರ ನಿಮ್ಮ ಸಮ್ಮುಖದಲ್ಲಿ ಇದೆ. ಈ ಲಕ್ಷ್ಮೀ ನಾರಾಯಣರಿಗೆ ದೇವತೆ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಲಕ್ಷ್ಮೀ ನಾರಾಯಣರಲ್ಲಿ ದೈವಿ ಗುಣ ಇದೆ. ಈಗ ಆತ್ಮರಾದ ನೀವು ಪವಿತ್ರರಾಗಿ ನಿಮ್ಮ ಮನೆಗೆ ವಾಪಸ್ ಹೋಗಬೇಕು. ಹೊಸ ಜಗತ್ತಿನಲ್ಲಿ ಇಷ್ಟೊಂದು ಜನ ಮನುಷ್ಯರು ಇರುವುದಿಲ್ಲ. ಇನ್ನು ಎಲ್ಲಾ ಆತ್ಮರು ವಾಪಸ್ ತಮ್ಮ ಮನೆಗೆ ಹೋಗಲೇಬೇಕು. ಪರಮಾತ್ಮ ತಂದೆ ನಿಮಗೆ ಅದ್ಭುತವಾದ ಜ್ಞಾನವನ್ನು ನೀಡುತ್ತಾರೆ. ಈ ಜ್ಞಾನದ ಮೂಲಕ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ, ಅಂದರೆ ನೀವೀಗ ಬಹಳ ಶ್ರೇಷ್ಠ ಆತ್ಮರಾಗುತ್ತೀರಾ. ಇಂತಹ ಜ್ಞಾನದ ಶಿಕ್ಷಣದ ಬಗ್ಗೆ ನಿಮಗೆ ಬಹಳಷ್ಟು ಗಮನ ಇರಬೇಕು. ಈಗ ನಿಮಗೆ ಗೊತ್ತಿದೆ, ಕಲ್ಪದ ಮೊದಲು ಯಾರು ಎಷ್ಟು ಗಮನವನ್ನು ಕೊಟ್ಟಿದ್ದರೋ ಈಗಲೂ ಅವರು ಜ್ಞಾನದ ಶಿಕ್ಷಣದ ಕಡೆ ಅಷ್ಟೇ ಗಮನವನ್ನು ಕೊಡುತ್ತಾರೆ. ಎಲ್ಲಾ ಜ್ಞಾನದ ಮಾತು ಈಗ ನಿಮಗೆ ಗೊತ್ತಾಗುತ್ತಿರುತ್ತದೆ. ಪರಮಾತ್ಮ ತಂದೆ ಮಕ್ಕಳ ಸೇವೆಯ ಸಮಾಚಾರವನ್ನು ಕೇಳಿ ಖುಷಿ ಪಡುತ್ತಾರೆ. ಮಕ್ಕಳು ಪರಮಾತ್ಮ ತಂದೆಗೆ ಎಂದೂ ಪತ್ರವನ್ನು ಬರೆಯುವುದೇ ಇಲ್ಲ. ಆಗ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ, ಈ ಮಕ್ಕಳ ಬುದ್ಧಿಯೋಗ ಎಲ್ಲೋ ಕಲ್ಲು ಅಥವಾ ಮಣ್ಣಿನಲ್ಲಿ ಸಿಕ್ಕಿಹಾಕಿಕೊಂಡಿದೆ ಎಂದು. ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ, ಆದ್ದರಿಂದ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಇಲ್ಲದಿದ್ದರೆ ಮಕ್ಕಳು ವಿಚಾರವನ್ನು ಮಾಡಬೇಕು. ಯಾವಾಗ ಲವ್ ಮ್ಯಾರೇಜ್ ನಡೆಯುತ್ತದೆಯೋ, ಲವ್ ಮ್ಯಾರೇಜ್ ಆದ ನಂತರ ಪತಿ ಪತ್ನಿಗೆ ಪರಸ್ಪರರ ಬಗ್ಗೆ ಎಷ್ಟೊಂದು ಪ್ರೀತಿ ಇರುತ್ತದೆ. ಇನ್ನು ಕೆಲವೊಮ್ಮೆ ಲವ್ ಮ್ಯಾರೇಜ್ ಆದ ನಂತರವೂ ಕೆಲವರ ವಿಚಾರ ಬದಲಾಗುತ್ತದೆ. ಕೆಲವರು ತಮ್ಮ ಪತ್ನಿಯನ್ನೂ ಕೂಡ ಸಾಯಿಸಿ ಬಿಡುತ್ತಾರೆ. ಈಗ ಪರಮಾತ್ಮ ತಂದೆಯ ಜೊತೆಗೆ ನೀವು ಲವ್ ಮ್ಯಾರೇಜ್ ಅನ್ನು ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆಯ ಜೊತೆಗೆ ಈಗ ನಿಮ್ಮ ಪ್ರೇಮ ವಿವಾಹ ಆಗಿದೆ. ಪರಮಾತ್ಮ ತಂದೆ ಬಂದು ನಿಮಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ. ನೀವು ಸ್ವಯಂ ತಂದೆಯ ಪರಿಚಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನಿಮಗೆ ಪರಿಚಯವನ್ನು ನೀಡಲು ಸ್ವಯಂ ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅಂದರೆ, ಯಾವಾಗ ಈ ಜಗತ್ತು ಹಳೆಯ ಜಗತ್ತಾಗಿರುತ್ತದೆಯೋ ಆಗ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡಲು ಅವಶ್ಯವಾಗಿ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ. ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯ ಜೊತೆಗೆ ನಿಮಗೆ ಎಷ್ಟೊಂದು ಪ್ರೀತಿ ಇರಬೇಕು. ಆದರೆ ಮಕ್ಕಳು ಹೇಳುತ್ತೀರಾ, ನಾನು ತಂದೆಯನ್ನು ಮರೆತು ಬಿಡುತ್ತೇನೆ ಎಂದು, ನಾನು ಪರಮಾತ್ಮ ತಂದೆಯ ನೆನಪನ್ನು ಮರೆಯುತ್ತೇನೆ ಎಂದು ನೀವು ಏಕೆ ಹೇಳುತ್ತೀರಾ? ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗಿಂತ ಶ್ರೇಷ್ಠರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ. ಮನುಷ್ಯರು ಮುಕ್ತಿಯನ್ನು ಪಡೆದುಕೊಳ್ಳಲು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ, ಮುಕ್ತಿಗೋಸ್ಕರ ಮನುಷ್ಯರು ಎಷ್ಟೊಂದು ಉಪಾಯವನ್ನು ಮಾಡುತ್ತಾರೆ. ಆದರೆ ಜಗತ್ತಿನಲ್ಲಿ ಎಷ್ಟೊಂದು ಅಸತ್ಯ ಇದೆ, ಎಷ್ಟೊಂದು ಮೋಸ ಇದೆ. ಮಹರ್ಷಿ ಮುಂತಾದ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಗೌರ್ಮೆಂಟ್ ಕೂಡ ಅಂತಹ ಹೆಸರನ್ನು ಕೇಳಿ ಅವರಿಗೆ 10 ಎಕರೆ 20 ಎಕರೆ ಜಮೀನನ್ನು ಕೊಡುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಗೌರ್ಮೆಂಟ್ ಧರ್ಮದ ಮಾರ್ಗದಂತೆ ನಡೆಯುತ್ತಿದೆ, ಆದ್ದರಿಂದ ಅವರಿಗೆ ಸಹಯೋಗವನ್ನು ಕೊಡುತ್ತಿದೆ ಎಂದು ತಿಳಿದುಕೊಳ್ಳಬೇಡಿ. ಆದರೆ ಕೆಲವು ಮಿನಿಸ್ಟರ್ಗಳು ಧಾರ್ಮಿಕ ವ್ಯಕ್ತಿಗಳಾಗಿರುತ್ತಾರೆ, ಇನ್ನು ಕೆಲವರು ಅಧರ್ಮದ ಮಾರ್ಗದಲ್ಲಿ ನಡೆಯುವಂತಹ ಮಿನಿಸ್ಟರ್ ಆಗಿರುತ್ತಾರೆ. ಕೆಲವರು ಧರ್ಮವನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ಧರ್ಮದಲ್ಲಿ ಶಕ್ತಿ ಇದೆ ಎಂದು ಕರೆಯಲಾಗುತ್ತದೆ. ಕ್ರಿಶ್ಚಿಯನ್ನರಲ್ಲಿ ಶಕ್ತಿ ಇತ್ತು ತಾನೆ, ಆದ್ದರಿಂದ ಕ್ರಿಶ್ಚಿಯನ್ನರು ಇಡೀ ಭಾರತವನ್ನು ನುಂಗಿಬಿಟ್ಟರು. ಈಗ ಭಾರತದಲ್ಲಿ ಯಾವ ಶಕ್ತಿಯೂ ಇಲ್ಲ. ಭಾರತದಲ್ಲಿ ಎಷ್ಟೊಂದು ಜಗಳ, ಎಷ್ಟೊಂದು ಗಲಾಟೆ ನಡೆಯುತ್ತಿದೆ. ಇದೇ ಭಾರತ ಮೊದಲು ಹೇಗಿತ್ತು? ಪರಮಾತ್ಮ ತಂದೆ ಈ ಸೃಷ್ಟಿಗೆ ಹೇಗೆ ಬರುತ್ತಾರೆ ನೋಡಿ. ಪರಮಾತ್ಮ ತಂದೆ ಎಂತಹ ಸ್ಥಾನಕ್ಕೆ ಬರುತ್ತಾರೆ ನೋಡಿ. ತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಕೂಡ ಸ್ವಲ್ಪವೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಮಗದ ದೇಶದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ. ಎಲ್ಲಿ ಕೇವಲ ಮೊಸಳೆಗಳೇ ಇರುತ್ತದೆಯೋ ಅಂತಹ ಸ್ಥಾನಕ್ಕೆ ಪರಮಾತ್ಮ ತಂದೆ ಬರುತ್ತಾರೆ. ಮನುಷ್ಯರು ಎಂಥವರಾಗಿದ್ದಾರೆ ಅಂದರೆ, ಮನುಷ್ಯರು ಎಲ್ಲವನ್ನು ನುಂಗುವಂತವರಾಗಿದ್ದಾರೆ. ವರ್ತಮಾನ ಸಮಯದ ಮನುಷ್ಯರು ಎಲ್ಲವನ್ನು ಸ್ವಯಂ ನುಂಗುವಂತವರಾಗಿ ಬಿಟ್ಟಿದ್ದಾರೆ. ಭಾರತದಲ್ಲೇ ಎಲ್ಲರಿಗಿಂತ ಜಾಸ್ತಿ ವೈಷ್ಣವರು ಇದ್ದರು. ಭಾರತ ದೇಶ ವೈಷ್ಣವರ ರಾಜ್ಯ ಆಗಿದೆ.
ಮಹಾನ್ ಪವಿತ್ರ ದೇವತೆಗಳಿದ್ದಂತಹ ರಾಜ್ಯ ಯಾವುದು ಮತ್ತು ಈ ಸಮಯದಲ್ಲಿ ಎಲ್ಲವನ್ನೂ ನುಂಗುತ್ತಿರುವಂತಹ ಮನುಷ್ಯರಿರುವಂತಹ ರಾಜ್ಯ ಯಾವುದು ನೋಡಿ, ಎರಡಕ್ಕೂ ಎಷ್ಟೊಂದು ಅಂತರ ಇದೆ. ಈ ಸಮಯದಲ್ಲಿ ಎಲ್ಲರೂ ಕೂಡ ಮೋಸಗಾರರಾಗಿದ್ದಾರೆ, ವಂಚಕರಾಗಿದ್ದಾರೆ. ಭಾರತದ ಪರಿಸ್ಥಿತಿ ಏನಾಗಿ ಬಿಟ್ಟಿದೆ ನೋಡಿ. ಈ ಎಲ್ಲಾ ಜ್ಞಾನದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮೇಲಿನಿಂದ ಹಿಡಿದು ಕೆಳಗಿನವರೆಗಿನ ಸಂಪೂರ್ಣ ಜ್ಞಾನವನ್ನು ತಂದೆ ಮಕ್ಕಳಿಗೆ ನೀಡುತ್ತಾರೆ. ಮೊಟ್ಟ ಮೊದಲು ನೀವು ಈ ಭೂಮಿಯ ಮೇಲೆ ನಿವಾಸವನ್ನು ಮಾಡುತ್ತೀರಾ, ನಂತರ ಈ ಭೂಮಿಯ ಮೇಲೆ ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತದೆ. ಈಗ ಸ್ವಲ್ಪ ಸಮಯದಲ್ಲಿ ಹಾಹಾಕಾರ ನಡೆಯುತ್ತದೆ. ಜಗತ್ತಿನಲ್ಲಿ ಹಾಹಾಕಾರ ಜಾಸ್ತಿಯಾದಾಗ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ. ಸ್ವರ್ಗದಲ್ಲಿ ನೋಡಿ ಎಷ್ಟೊಂದು ಸುಖ ಇದೆ. ನಿಮ್ಮ ಗುರಿ ಉದ್ದೇಶದ ಚಿತ್ರ ಆದಂತಹ ಲಕ್ಷ್ಮೀನಾರಾಯಣರ ಲಕ್ಷಣವನ್ನು ನೋಡಿ. ಈಗ ಮಕ್ಕಳಾದ ನೀವು ಲಕ್ಷ್ಮೀನಾರಾಯಣರಲ್ಲಿರುವ ಎಲ್ಲಾ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಇದು ಬಹಳ ಶ್ರೇಷ್ಠ ಶಿಕ್ಷಣ ಆಗಿದೆ. ಪರಮಾತ್ಮ ತಂದೆ ಎಷ್ಟು ಸ್ಪಷ್ಟ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ. ಮಾಲೆಯ ರಹಸ್ಯವನ್ನು ಕೂಡ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಮಾಲೆಯಲ್ಲಿ ಮೇಲಿರುವಂತಹ ಹೂವು ಶಿವತಂದೆ ಆಗಿದ್ದಾರೆ. ನಂತರ ಎರಡು ಮಣಿಗಳು ಅಂದರೆ ಬ್ರಹ್ಮ ಸರಸ್ವತಿ ಆಗಿದ್ದಾರೆ. ಇದು ಪ್ರವೃತ್ತಿ ಮಾರ್ಗ ಆಗಿದೆ ತಾನೆ. ನಿವೃತ್ತಿ ಮಾರ್ಗದವರು ಮಾಲೆಯನ್ನು ಜಪ ಮಾಡಲು ಅನುಮತಿಯನ್ನು ನೀಡುವುದಿಲ್ಲ. ಇದು ದೇವತೆಗಳ ಮಾಲೆಯಾಗಿದೆ. ಯಾರು ರಾಜ್ಯವನ್ನು ಆಳಿದ್ದಾರೋ ಅವರ ಮಾಲೆ ಈ ಮಾಲೆಯಾಗಿದೆ. ನಿಮ್ಮಲ್ಲೇ ನಂಬರ್ ವಾರಾಗಿ ನೀವು ರಾಜ್ಯವನ್ನು ಆಳುತ್ತೀರಾ. ಕೆಲವು ಮಕ್ಕಳು ನಿರ್ಭಯರಾಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ನೀವು ಬಂದರೆ ನಾವು ನಿಮಗೆ ಇಂತಹ ಜ್ಞಾನದ ಮಾತಿನ ಬಗ್ಗೆ ತಿಳಿಸುತ್ತೇವೆ. ಆ ಮಾತಿನ ಬಗ್ಗೆ ನಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಎಂದು. ಶಿವತಂದೆಯ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಈ ದೇವತೆಗಳಿಗೆ ಈ ರಾಜ್ಯೋಗವನ್ನು ಯಾರು ಕಲಿಸಿದರು ಅನ್ನುವಂತಹ ಎಲ್ಲಾ ಮಾತಿನ ಬಗ್ಗೆ ಬಹಳಷ್ಟು ಶಾಂತಿಯಿಂದ ಕುಳಿತು ನೀವು ಜ್ಞಾನವನ್ನು ತಿಳಿಸಬೇಕು. ಇದೇ ದೇವತೆಗಳು 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳುತ್ತಾರೆ? 84 ಜನ್ಮವನ್ನು ಪಡೆದುಕೊಂಡು ದೇವತೆಗಳು ನಂತರ ಕ್ಷತ್ರಿಯರಾಗುತ್ತಾರೆ, ನಂತರ ವೈಶ್ಯರಾಗುತ್ತಾರೆ, ನಂತರ ಶೂದ್ರರಾಗುತ್ತಾರೆ. ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಮತ್ತು ನೀವೀಗ ಪವಿತ್ರರಾಗಬೇಕು. ಪವಿತ್ರರಾದಾಗ ಮಾತ್ರ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಇಡೀ ವಿಶ್ವದಲ್ಲಿ ಶಾಂತಿಯನ್ನು ನೀವು ಸ್ಥಾಪನೆ ಮಾಡುತ್ತೀರಾ. ಪರಮಾತ್ಮ ತಂದೆ ನಿಮಗೆ ರಾಜ್ಯಭಾಗ್ಯವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ದಾತ ಆಗಿದ್ದಾರೆ. ಪರಮಾತ್ಮ ತಂದೆ ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಈ ಶಿಕ್ಷಣವೇ ಬಹುಮಾನ ಆಗಿದೆ. ಪರಮಾತ್ಮ ತಂದೆ ಬಹುಮಾನದ ರೂಪದಲ್ಲಿ ನಿಮಗೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಇಂತಹ ಬಹುಮಾನವನ್ನು ಎಂದು ಯಾರು ಯಾರಿಗೂ ನೀಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ಎಷ್ಟೊಂದು ಪ್ರೀತಿಯಿಂದ ನೆನಪು ಮಾಡಬೇಕು. ಆದರೆ ಮಕ್ಕಳು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುವುದಿಲ್ಲ. ಲೌಕಿಕ ತಂದೆಯನ್ನು ಜೀವನ ಪರ್ಯಂತ ನೆನಪು ಮಾಡುತ್ತೀರಾ? ಲೌಕಿಕ ತಂದೆಯನ್ನು ಜನ್ಮಪೂರ್ತಿ ನೆನಪು ಮಾಡುತ್ತೀರಾ? ಪಾರಲೌಕಿಕ ತಂದೆಯನ್ನು ನೀವು ಏಕೆ ನೆನಪು ಮಾಡುವುದಿಲ್ಲ? ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಇದು ಯುದ್ಧದ ಮೈದಾನ ಆಗಿದೆ. ನೀವು ಪಾವನ ಆಗಲು ಸಮಯ ಬೇಕಾಗುತ್ತದೆ. ಎಷ್ಟು ಸಮಯ ಬೇಕಾಗುತ್ತದೆ ಅಂದರೆ ಎಲ್ಲಿಯವರೆಗೂ ಯುದ್ಧ ಪೂರ್ಣ ಆಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ತಂದೆಯನ್ನು ನೆನಪು ಮಾಡುತ್ತಿರುತ್ತೀರಾ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಯಾರು ಆದಿಯಲ್ಲಿ ಬಂದಿದ್ದಾರೋ ಅವರು ಸಂಪೂರ್ಣ ಪಾವನ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಾಯೆ ಯುದ್ಧ ಬಹಳ ಜೋರಾಗಿ ನಡೆಯುತ್ತದೆ. ಮಾಯೆ ಒಳ್ಳೊಳ್ಳೆ ಮಕ್ಕಳ ಮೇಲೂ ಕೂಡ ವಿಜಯವನ್ನು ಪಡೆದುಕೊಳ್ಳುತ್ತದೆ. ಮಾಯೆ ಅಷ್ಟೊಂದು ಶಕ್ತಿಶಾಲಿಯಾಗಿದೆ. ಯಾರು ಕೆಳಗಡೆ ಬೀಳುತ್ತಾರೋ ಅವರು ಪುನಃ ಎಲ್ಲಿಂದ ಮುರುಳಿಯನ್ನು ಕೇಳಲು ಸಾಧ್ಯ? ಯಾರು ಕೆಳಗಡೆ ಬೀಳುತ್ತಾರೋ ಅವರು ಸೆಂಟರ್ಗೆ ಬರುವುದೇ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಎಂದು ಅವರಿಗೆ ಹೇಗೆ ಗೊತ್ತಾಗಲು ಸಾಧ್ಯ? ಮಾಯೆ ಮಕ್ಕಳನ್ನು 1 ಪೈಸೆಗೂ ಬೆಲೆಯಿಲ್ಲದಂತಹ ಆತ್ಮರನ್ನಾಗಿ ಮಾಡುತ್ತದೆ. ಯಾವಾಗ ನೀವು ಮುರುಳಿಯನ್ನು ಓದುತ್ತೀರೋ ಆಗ ನೀವು ಜಾಗೃತರಾಗುತ್ತೀರಾ. ಕೆಲವು ಮಕ್ಕಳು ಕೊಳಕು ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡಿಬಿಡುತ್ತಾರೆ, ಅಂದರೆ ವಿಕಾರಕ್ಕೆ ವಶ ಆಗುತ್ತಾರೆ. ಯಾರಾದರೂ ಬುದ್ಧಿವಂತ ಮಕ್ಕಳಾಗಿದ್ದರೆ ಅವರು ಅಂತವರಿಗೆ ಜ್ಞಾನವನ್ನು ತಿಳಿಸಬೇಕು. ನೀವು ಹೇಗೆ ಮಾಯೆಗೆ ಸೋತಿದ್ದೀರಾ ಎಂದು ಅವರಿಗೆ ಕೇಳಬೇಕು. ಪರಮಾತ್ಮ ತಂದೆ ನಿಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ? ನೀವು ಪುನಃ ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಅವರನ್ನು ಕೇಳಬೇಕು. ನೀವು ನೋಡುತ್ತೀರಾ ಇಂಥವರನ್ನು ಮಾಯೆ ನುಂಗುತ್ತಿದೆ. ಅಂದ ಮೇಲೆ ಅವರನ್ನು ರಕ್ಷಣೆ ಮಾಡಲು ಪ್ರಯತ್ನ ಪಡಬೇಕು. ಮಾಯೆ ಅವರನ್ನು ಸಂಪೂರ್ಣವಾಗಿ ನುಂಗಿಬಿಡಬಾರದು. ಅದಕ್ಕೋಸ್ಕರ ಪುನಃ ಅವರನ್ನು ಜಾಗೃತರನ್ನಾಗಿ ಮಾಡಬೇಕು. ನೀವು ಜ್ಞಾನವನ್ನು ತಿಳಿಸಿದರೆ ಪುನಃ ಅವರು ಜಾಗೃತರಾಗಿ ಬಿಡಬಹುದು, ಇಲ್ಲದಿದ್ದರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಅಂಥವರು ಸದ್ಗುರುವಿಗೆ ನಿಂದನೆಯನ್ನು ಮಾಡಿಸುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಮೂಲಕ ಶಾಂತಿಯ ಕಲೆಯನ್ನು ಕಲಿತು ಹದ್ದಿನ ಜಗತ್ತಿನಿಂದ ಪಾರಾಗಿ ಬೇಹದ್ದಿನ ಜಗತ್ತಿಗೆ ಹೋಗಬೇಕು. ಪರಮಾತ್ಮ ತಂದೆ ಎಂತಹ ಅದ್ಭುತವಾದ ಜ್ಞಾನವನ್ನು ನಮಗೆ ನೀಡಿ ಎಷ್ಟು ದೊಡ್ಡ ಬಹುಮಾನವನ್ನು ನಮಗೆ ನೀಡುತ್ತಿದ್ದಾರೆ ಅನ್ನುವ ನಶೆ ಇರಬೇಕು. ಸೆಕೆಂಡ್ ಪಾಯಿಂಟ್, ನಿರ್ಭಯರಾಗಿ ಬಹಳಷ್ಟು ಶಾಂತಿಯಿಂದ ಜ್ಞಾನವನ್ನು ತಿಳಿಸಿ ಅನ್ಯರ ಸೇವೆಯನ್ನು ಮಾಡಬೇಕು. ಮಾಯೆ ಯುದ್ಧದಲ್ಲಿ ಶಕ್ತಿಶಾಲಿಯಾಗಿ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಮುರುಳಿಯನ್ನು ಕೇಳಿ ಜಾಗೃತರಾಗಿ ಇರಬೇಕು ಮತ್ತು ಜ್ಞಾನವನ್ನು ತಿಳಿಸಿ ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡಬೇಕು. ಇಂದಿನ ವರದಾನ ಆಗಿದೆ, ಪರಮ ಪೂಜ್ಯರಾಗಿ ಪರಮಾತ್ಮನ ಪ್ರೀತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಪೂರ್ಣ ಸ್ವಚ್ಛ ಆತ್ಮ ಆಗಿ ಸದಾ ಇದೇ ಸ್ಮೃತಿಯನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ. ನಾನು ಪೂಜ್ಯ ಆತ್ಮ ಆಗಿದ್ದೇನೆ, ಪೂಜ್ಯ ಆತ್ಮನಾದ ನಾನು ಈ ಶರೀರ ಅನ್ನುವ ಮಂದಿರದಲ್ಲಿ ವಿರಾಜಮಾನ ಆಗಿದ್ದೇನೆ. ಇಂತಹ ಪೂಜ್ಯ ಆತ್ಮನಾದ ನನ್ನ ಬಗ್ಗೆ ಸರ್ವರಿಗೂ ಪ್ರೀತಿ ಇದೆ, ಪೂಜ್ಯ ಆತ್ಮನಾದ ನಾನು ಸರ್ವರಿಗೂ ಪ್ರಿಯ ಆಗಿದ್ದೇನೆ. ನಮ್ಮ ಜಡಮೂರ್ತಿ ಕೂಡ ಸರ್ವರಿಗೂ ಪ್ರಿಯ ಆಗಿದೆ. ಯಾರು ಸ್ವಯಂ ಪೂಜ್ಯ ಆತ್ಮ ಎಂದು ತಿಳಿದುಕೊಂಡು ಸರ್ವರಿಗೂ ಪ್ರಿಯ ಆಗುತ್ತಾರೋ ಅವರ ಜಡಮೂರ್ತಿ ಕೂಡ ಸರ್ವರಿಗೂ ಪ್ರಿಯ ಆಗಿರುತ್ತದೆ. ಕೆಲವರು ಸಾಕಾರದಲ್ಲಿ ಪರಸ್ಪರ ಜಗಳವನ್ನು ಮಾಡುತ್ತಿರಬಹುದು, ಆದರೆ ಮೂರ್ತಿಯನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ. ಏಕೆಂದರೆ ಆ ಮೂರ್ತಿಯಲ್ಲಿ ಪವಿತ್ರತೆ ಇದೆ. ಅಂದ ಮೇಲೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನನ್ನ ಮನಸ್ಸು ಬುದ್ಧಿ ಸಂಪೂರ್ಣ ಸ್ವಚ್ಛ ಆಗಿದೆ ತಾನೆ, ನನ್ನಲ್ಲಿ ಸ್ವಲ್ಪ ಕೂಡ ಅಪವಿತ್ರತೆ ಮಿಕ್ಸ್ ಆಗಿಲ್ಲ ತಾನೆ. ಯಾವಾಗ ಈ ರೀತಿ ಸಂಪೂರ್ಣ ಸ್ವಚ್ಛ ಆತ್ಮರಾಗುತ್ತೀರೋ ಆಗ ಪರಮಾತ್ಮ ತಂದೆಯ ಪ್ರೀತಿಗೆ ಅಧಿಕಾರಿಗಳಾಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಜ್ಞಾನದ ಖಜಾನೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಪ್ರತಿ ಕ್ಷಣ ಪ್ರತಿಯೊಂದು ಕರ್ಮದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಾರ್ಯವನ್ನು ಮಾಡುವಂತವರೇ ಜ್ಞಾನಿ ಆತ್ಮರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.